यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणितु पेळुवे परम भगवद्भक्तरिदनादरदि केळुवुदु. ಕೃಷ್ಣ ಪಂಚಮಹಾಯಜ್ಞ ಸಂಧಿ, ಈ ಸಂಧಿಯಲ್ಲಿ ಅನೇಕ ವಿಷಯಗಳು, ಅನೇಕ ಉಪಾಸನೆಗಳು, ಎಸ್ಪೆಷಲಿ ಉಪನಿಷದಲ್ಲಿ ಇರುವಂಥ ಉಪಾಸನೆಗಳು ಕೊಟ್ಟಿದ್ದಾರೆ. ಉಪಾಸನೆ ಅಂದರೆ ಚಿಂತನೆಗಳನ್ನು ಕೊಟ್ಟಿದ್ದಾರೆ, ಅದು ನಾವು ಹೇಗೆ ಅನುಸಂಧಾನ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ನಾಮಮುದ್ರ ಮುಂತಾದ ದ್ವಾರ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಆಮೇಲೆ 29th ಪದ್ಯಕ್ಕೆ ಬಂದಾಗ ಹೇಗೆ ನಾವು ಆ ಒಂದು ಆವಿರ್ಭಾವ ತಾರತಮ್ಯವನ್ನು ನೋಡಿದ್ರೆ ದೇವರಿಗೆ ನಾವು ತುಂಬ ಪ್ರೀತನಾಗ್ತೀವಿ, ನಾವು ಅವನವ ಆಗ್ತೀವಿ ಎಂಬೋ ಒಂದು ವಿಷಯವನ್ನು ಹೇಳಿ, ನೆಕ್ಸ್ಟ್ ಪದ್ಯದಲ್ಲಿ ತಿರ್ಗಾ ಈ ಒಂದು ಶ್ರುತಿ, ಇಲ್ಲಿನ ಒಂದು ಶ್ರುತಿ ಅಥರ್ವಣ ವೇದದಿಂದ ಬಂದ ಮುಂಡಕ ಉಪನಿಷದಿಂದ ಕೊಟ್ಟಿದ್ದಾರೆ. ಅದು ಋಗ್ವೇದದಲ್ಲಿನೂ ಅಫ್ಕೋರ್ಸ್ ಬರುತ್ತೆ. ಅದನ್ನ ಸೂಚನೆ ಮಾಡಿದ್ದಾರೆ ಮತ್ತು ನಮ್ಮ ದೇಹದಲ್ಲಿ ದೇವರು ಹೇಗಿದ್ದಾನೆ ಅಂತ ತಿರ್ಗಾ ಈ ಪಂಚರೂಪ ಧ್ಯಾನವನ್ನೇ ಇನ್ನೊಂದು ಮುಖದಿಂದ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ. ವಾಸುದೇವ ನಿರುದ್ಧ ರೂಪದಿ ಪುಂ ಶರೀರದೊಳಿಹನು ಸರ್ವದ ಸ್ತ್ರೀ ಶರೀರದೊಳಿಹನು ಸಂಕರ್ಷಣನು ಪ್ರದ್ಯುಮ್ನ ದ್ವಾಸು ಪರ್ಣ ಶ್ರುತಿ ವಿನುತ ಸರ್ವಾಸು ನಿಲಯ ನಾರಾಯಣನ ಸದು ಪಾಸನೆಯ ಗೈವರು ಜೀವನ್ ಮುಕ್ತರೆನಿಸುವರು. ಜೀವನ್ ಮುಕ್ತರೆನಿಸುವರು ಅಂತ ಹೇಳ್ತಾರೆ. ಜೀವನ್ಮುಕ್ತರೆನಿಸುವರು ಅಂದ್ರೆ ಇಲ್ಲಿ ಇದ್ದೇ, ಈ ಒಂದು ಸಂಸಾರದಲ್ಲಿ ಇದ್ದೇ ನಾವು ಮುಕ್ತರು ಅಂತ. ಅಂದ್ರೆ ಏನು, ಅಪರೋಕ್ಷ ಜ್ಞಾನಿಗಳನ್ನು ಹೇಳ್ತಾರೆ, ಅಪರೋಕ್ಷ ಜ್ಞಾನಿಗಳ ಆಗೋದೇ ನಮ್ಮ ಗುರಿಯಾಗಿ ಇದೆ. ಅವರ್ ಸಾಧನ ಎವ್ರಿಥಿಂಗ್ ಇಸ್ ಗಿಯರ್ಡ್ ಟುವರ್ಡ್ಸ್ ದಟ್. ಸೊ ಅದು ಹೇಗೆ ಮಾಡ್ತಾರೆ ಈ ಜ್ಞಾನಿಗಳು, ಹೇಗೆ ಮಾಡ್ತಾರೆ ಎಂಬುದನ್ನ ಹೇಳ್ತಾ ಇದ್ದಾರೆ. ಯಾವ ಹೇಗೆ ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಇದೊಂದು ಒಂದು ಡಿಫರೆಂಟ್ ಟೈಪ್ಸ್ ಆಫ್ ಮೀನಿಂಗ್ ಇಲ್ಲಿ ತಗೊಳ್ತಾರೆ. ಇದು ಹೇಗೆಂದ್ರೆ, ಫಸ್ಟ್ ಹೇಳ್ತಾ ಸ್ಥೂಲವಾದ ಅರ್ಥ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಪಂಚರೂಪನಾದ ಭಗವಂತನನ್ನ ನಾವು ಹಿಂದೆನೂ ಬಂದಿದೆ, ಹೇಗೆ ನಾರಾಯಣ ಪಂಚರೂಪನವನ್ನ ಹೇಗೆ ಚಿಂತನೆ ಮಾಡಬೇಕು ಎಂಬುದು ನಾವು ನೋಡಿದೀವಿ. ಫಸ್ಟ್ ಅದು ಒಂದು ತಲೆಯೊಳಿಹ ನಾರಾಯಣನು ಅಲ್ಲಿ 16th ಹೇಳಿ ಈ ದೇಹದಲ್ಲಿ ಮತ್ತು ಈ ಸ್ವರೂಪದಲ್ಲಿನೂ ಹೇಗಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ರೀತಿಯಿಂದ ನೋಡ್ತಾ ಇದ್ದ ಈ ವಿವಕ್ಷೆ ಏನು ಅಂದ್ರೆ, ಸ್ತ್ರೀ ಪುರುಷರಲ್ಲಿ ಹೇಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ತ್ರೀ ಪುರುಷರಲ್ಲಿ ಅಂದ್ರೆ ನಾವು ಸ್ಥೂಲವಾಗಿ ಬಂದ ಸ್ತ್ರೀ ಪುರುಷ ಅದನ್ನ ತಕೋಬೇಕಾ, ಹೇಗೆ ಅಂದ್ರೆ ಯಾವ ಲೆವೆಲ್ ಬೇಕಾದ್ರೆ ತಕೋಬಹುದು. ನಮ್ಮ ದೇಹ ಅಂತಾನು ತಕೋಬಹುದು, ಮತ್ತು ನಮ್ಮ ದೇಹದಲ್ಲಿ ಇರುವಂತ ಈ ನಮ್ಮ ನಾಡಿಗಳಲ್ಲಿ 36,000 ಈ ಪೇರ್ಲಿ ಇರುವಂತ ದೇವತೆಗಳು, ಅಂದ್ರೆ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿನೂ ಸ್ತ್ರೀ ನಾಡಿ ಪುರುಷನಾಡಿ ಅಂತಿದೆ. ಅಂದ್ರೆ ಸ್ತ್ರೀ ನಾಡಿ ಪುರುಷನಾಡಿ ಅಂದ್ರೆ ಅಲ್ಲಿ ಆ ಒಂದು ತತ್ವಾಭಿಮಾನಿ ದೇವತೆಗಳು ಸ್ತ್ರೀ ರೂಪದಿಂದಲೇ ಇರುವಂತ ದೇವತೆಗಳು, ಪುರುಷ ರೂಪದಿಂದ ಇರುವಂತ ದೇವತೆಗಳಿದ್ದಾರೆ. ಅವರೊಳಗೆ ಇದ್ದು ಅವನು ನಿಯಮನ ಮಾಡ್ತಾನೆ, ಅವರೊಳಗೆ ಇದ್ದು ಆಯಾ ಗುಣವನ್ನ ವ್ಯಕ್ತ ಮಾಡುತ್ತಾನೆ. ಅದು ಯಾವ ರೀತಿಯಿಂದ ಮಾಡ್ತಾ ಇದ್ದಾನೆ, ನಮ್ಗೆ ಸ್ತ್ರೀ ಗುಣಗಳು ಹೇಗ್ ಬರೋದು, ಆ ಪುರುಷ ಗುಣಗಳು ಬರೋದು, ಆ ಒಂದು ಕ್ವಾಲಿಟೀಸ್ ಹೇಗ್ ಬರುತ್ತೆ, ಹೇಗೆ ಅವನು ಮಾಡ್ತಾ ಇದ್ದಾನೆ ಎಂಬುದು ಹೇಳ್ತಾರೆ. ಇಲ್ಲಿ ಉಪಾಸನೆ ಸಿಂಪಲ್. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸರ್ವದಾ ಅಂತ ಇಲ್ಲಿ ಬಂದಿದೆ ನೋಡಿ, ಸೆಕೆಂಡ್ ಲೈನ್ಲಿ ಸರ್ವದಾ ಅಂತ ಹಾಕಿದ್ದಾರೆ. ಅದು ಬಂದು ಸರ್ವದಾ ಅಂದ್ರೆ ಸರ್ವ ಅಂದ್ರೆ ನಮ್ಗೆ ಎಲ್ಲವನ್ನೂ ಕೊಡ್ತಾ ಇದ್ದಾನೆ. ಕ್ಷಣ ಕ್ಷಣಕ್ಕೆ ನಮ್ಗೆ ಏನೇನು ಬೇಕೋ, ಲೌಕಿಕವಾಗಿ ಏನೇನು ಬೇಕೋ, ಪ್ಲಸ್ ಅಟ್ ದ ಸೇಮ್ ಟೈಮ್ ನಾವು ಸಾಧನೆಯಲ್ಲಿ ನಾವು ಹೋಗುವಂತ ಅದಕ್ಕೆ ಏನೇನು ಬೇಕೋ ಆ ಸರ್ವವನ್ನು ಕೊಡ್ತಾ ಇದ್ದ. ದ ಅಂದ್ರೆ ಇಲ್ಲಿ ಕೊಡ್ತಾ ಇದ್ದಾನೆ. ಆಮೇಲೆ ದ ಅಂಬೋದಕ್ಕೆ ಅಲ್ಪಪ್ರಾಣ, ದ ಅಂಬೋದಕ್ಕೆ ಅವಖಂಡನೆ ಅಂತನು, ದ ಅಂಬೋದಕ್ಕೆ ಎರಡು ಅರ್ಥ ಬರುತ್ತೆ. ಒಂದು ಕೊಡ್ತಾನೆ, ಒಂದು ತೆಗಿತಾನೆ. ಸೊ ತೆಗಿಯೋದೇನು, ಕೊಡೋದೇನು ಅಂದ್ರೆ, ತೆಗಿಯೋದು ಅಂದ್ರೆ ನಮ್ಮ ಪಾಪಗಳನ್ನ ತೆಗಿತಾನೆ, ಕೊಡೋದು ಅಂದ್ರೆ ಒಳ್ಳೇದು ನಮ್ಮ ಸಾಧನೆ. ಈ ಇಹಲೋಕದಲ್ಲಿ ಬೇಕಾದ, ಪರಲೋಕದಲ್ಲಿ ಬೇಕಾದ, ಮೋಕ್ಷಕ್ಕೆ ಬೇಕಾದ ಎಲ್ಲವನ್ನೂ ಕೊಡ್ತಾನೆ. ಅದು ಒಂದು. ಆಮೇಲೆ ಸರ್ವದಾ ಅಂದ್ರೆ ಇಲ್ಲಿ ವ್ಯವಸ್ಥೆ, ಇಲ್ಲಿ ಅದು ಬಂದಿಲ್ಲ, ಬಟ್ ಎಲ್ಲರಿಗೇನು ಆಗತ್ತೆ. ಹೇಗೆ ಅಂದ್ರೆ ಆ ಒಂದು ದುರ್ಜನರಿಗೇನು ಹಾಗೆ ಮಾಡ್ತಾನೆ, ಉಲ್ಟಾ ಅವ್ನು ಮಾಡ್ತಾನೆ. ಸರ್ವದ ಅಂದ್ರೆ ಅವ್ರಿಗೇನು ಅವನು ಮಾಡ್ತಾನೆ, ಏನು ಅವರು ಮಾಡಿದ ನಾವು ನೋಡ್ತೀವಿ. ದೈತ್ಯರು ಮುಂತಾದರು, ದುರ್ಯೋಧನ ಮುಂತಾದವನು ಮಾಡಿದ ಆ ಒಳ್ಳೆ ಕೆಲಸಗಳು, ಆ ಒಳ್ಳೆ ಕೆಲಸದಿಂದ ಅವನಿಗೆ ಆ ಪುಣ್ಯ ಅವನಿಗೆ ದಕ್ಕೋದಿಲ್ಲ. ಆ ದೇವತೆಗಳು ಅಲ್ಲಿ ಇರುವಂತಹ ಆ ಶರೀರದಲ್ಲಿ ಇರುವಂತಹ ದೇವತೆಗಳಿಗೆ ಹೋಗತ್ತ, ಅದು ಪ್ರೇರಕರಾಗಿರುವಂತ ಆ ದೇವತೆಗಳಿಗೆ ಹೋಗತ್ತೆ. ಅದು ಸರ್ವದ ಅಂತ ಅದು ತಕೋಬೇಕು. ಸರ್ವದ ಹೇಗೆ ಮಾಡ್ತಾನೆ ಇದನ್ನ ಅಂದ್ರೆ, ಇಡೀ ದೇಹದಲ್ಲಿ ಅವನು ನಾರಾಯಣ ರೂಪದಿಂದ ಇದ್ದಾನಂತ. ಈ ನಾರಾಯಣ ರೂಪದಿಂದ ಹೇಗಿದ್ದಾನೆ ಅಂದ್ರೆ ಹೇಳ್ತಾರೆ, ಸರ್ವಾಸು ನಿಲಯ ಅಂತ. ಸರ್ವ 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 ಪ್ಲಸ್ ಅಸು ಪ್ಲಸ್ ನಿಲಯ ಅಂತ. ಸರ್ವ ಪ್ಲಸ್ ಅಸು ಪ್ಲಸ್ ನಿಲಯ ಅಂತ. ಸರ್ವ ಎಲ್ಲದಲ್ಲಿನೂ, ಅಸು ಎಲ್ಲದಲ್ಲಿನೂ. ಸರ್ವ ಅಂದ್ರೆ ಇಲ್ಲಿ ಸರ್ವದ ಅಲ್ಲಿ ಬಂದಿದೆ ನೋಡಿ, ಆ ಸರ್ವವನ್ನು ಕೊಡ್ತಾನಂತ ಅದಲ್ಲಿನೂ ಸರಿ. ಮತ್ತು ಸರ್ವ ಅಂದ್ರೆ ಒಂದು ನಮ್ಮ ದೇಹದಲ್ಲಿ ಒಂದೊಂದು ಕಣ ಕಣದಲ್ಲಿನು ಅವನು ಇದ್ದಾನೆ. ಹೇಗಿದ್ದಾನೆ ಅಂದ್ರೆ ಅಸು ನಿಲಯ ಅಂತ. ಅಸು ನಿಲಯ ಅಂತ ಬರೋವಾಗ ಅದು ಅಸು ಅಂದ್ರೆ ಅನೇಕ ಮೀನಿಂಗ್ ಉಂಟು. ಅಸು ಅಂದ್ರೆ ಫಸ್ಟ್ ಮೀನಿಂಗ್ ಇಸ್ ಇಂದ್ರಿಯಗಳು ಅಂತ ಅರ್ಥ ಬರುತ್ತೆ. ಎಲ್ಲ ಇಂದ್ರಿಯ, ಬಿಕಾಸ್ ನಾವು ಮಾಡುವುದು ಎಲ್ಲವೂ ನಮ್ಮ ಇಂದ್ರಿಯಗಳ ಮೂಲಕವಾಗೇ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಇಂದ್ರಿಯಗಳಲ್ಲಿನೂ ಅವನು ಇದ್ದಾನಂತ ಒಂದರ್ಥ. ಇನ್ನೊಂದು, ಬರೀ ಇಂದ್ರಿಯ ಅಂದ್ರೆ ಅದು ಜಡ ಆಗತ್ತೆ. ಸೊ ಸರ್ವ ಅಸು ನಿಲಯ ಅಂದ್ರೆ ಇಂದ್ರಿಯ ಅಂದ್ರೆ ಇಂದ್ರಿಯವನ್ನ ಪ್ರೇರಣೆ ಮಾಡುವಂತ ಇಂದ್ರಿಯ ಅಭಿಮಾನಿ ದೇವತೆಗಳು ಅಂತ ಬರುತ್ತೆ. ಇಂದ್ರಿಯ ಅಭಿಮಾನಿ ದೇವತೆಗಳು, ಸೊ ಇಂದ್ರಿಯ ಅಭಿಮಾನಿ ದೇವತೆಗಳು ಅಲ್ಲೇ ನಿಲ್ಸೋದಿಲ್ಲ. ಅಸು ಅಂದ್ರೆ ಅಸು ಪ್ರಾಣ ಅಂತ. ಪ್ರಾಣ ಶಬ್ದ ಮೂಲತಃ ಯಾರಿಗೆ ಅನ್ವಯ ಆಗತ್ತೆ ಅಂದ್ರೆ ವಾಯುದೇವರಿಗೆ. ಆ ಪ್ರಾಣ ಅಂಬೋದು ಇಂದ್ರಿಯಕ್ಕೆ ಅನ್ವಯ, ಆದರೂ ಪ್ರಾಣ ಅಂಬೋದು ವಾಯುದೇವರಿಗೆ ಅನ್ವಯ ಆಗತ್ತೆ. ಅದು ನಾವು ಒಂದು ಇನ್ನೊಂದು ಕಡೆ ಅದು ನೋಡಿದ್ದೀವಿ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಹಂಸ ಉಪಾಸನೆ ಮಾಡೋವಾಗ ಇದು ಬರುತ್ತೆ. ಹಂಸ ಉಪಾಸನೆ ಮಾಡೋವಾಗ ದೇವ ಉಪನಿಷದ್ಲೇ ಬರುತ್ತೆ ಇದು. ಹೇಗೆ ಮಾಡ್ಬೇಕಂದ್ರೆ ಒಂದು ಯಾರು ಶ್ರೇಷ್ಠರು ಅಂತ ಬರುತ್ತೆ. ಅವಾಗ ಹೇಳ್ತಾರೆ ದೇವರು, ಸುಮ್ಮನೆ ಇದ್ದಾರೆ ತೋರಿಸೋಣ ಅಂತ. ಒಂದೊಂದು ಇಂದ್ರಿಯವು ತನ್ನ ತನ್ನದೇ ಆದಂತ ಕೆಲಸಗಳೆಲ್ಲ ಮಾಡ್ತಾ ಇರುತ್ತಂತೆ. ಬಾಯಿ ಮಾತಾಡುತ್ತೆ, ಕಣ್ಣು ನೋಡುತ್ತೆ, ಹೀಗೆ ಒಂದೊಂದು ಇಂದ್ರಿಯಗಳು ಮಾಡುತ್ತಂತೆ. ಸೊ ಮಾಡಿದ್ದಾಗ ಎಲ್ಲದಕ್ಕೇನು ಆಫ್ಟರ್ ಅ ವೈಸ್ ಸ್ವಲ್ಪ ಹೊತ್ತಾದ ಮೇಲೆ ಅವರೆಲ್ಲರೂ ದೇ ಗೆಟ್ ಎಕ್ಸಾಸ್ಟನ್ ಬಂದ್ಬಿಡತ್ತೆ. ಎಲ್ಲ ಮಾತಾಡ್ತಾ ನಮ್ಮ ಪ್ರತ್ಯಕ್ಷದಲ್ಲೇ ಮಾತಾಡ್ತಾ ಕಂಟಿನ್ಯೂಸ್ಲಿ ಯು ಕಾನ್ ಗೋ. ಹಾಗಾದಾಗ ಅವರು ಮಾತಾಡುವಿಕೆ ನಿಂತು ಹೋಗತ್ತೆ. ಹೀಗೆ ಒಂದೊಂದು ಇಂದ್ರಿಯ ಕೆಲಸಗಳು ನಿಂತು ಹೋದಾಗ ಅಲ್ಲಿ ಪ್ರಾಣ ಮಾತ್ರ ಎಕ್ಸಾಸ್ಟ್ ಆಗೋದೇ ಇಲ್ಲ, ಕಂಟಿನ್ಯೂಸ್ ಆಗಿರುತ್ತೆ ಒಂದು ಜೀವನದಲ್ಲಿ. ಸೊ ಅದನ್ನ ನೋಡಿದ ತಕ್ಷಣ ಆ ದೇವತೆಗಳಿಗೆ ಗೊತ್ತು, ಈ ವೃತ್ತಾಂತವನ್ನ ಹೇಳ್ತಾರೆ, ತೋರಿಸಿಕೊಡ್ತಾರೆ. ಆವಾಗ ಅವ್ರು ದೇವತೆಗಳು ಅನ್ಕೊಂಡ್ರಂತ, ಏನು ವ್ರತ ಇದು, ಒಂದು ಪ್ರಾಣ ಮುಖ್ಯ ಪ್ರಾಣ ಇದಾನಲ್ಲ, ಇವನನ್ನ ನಾವು ತಿಳ್ಕೋಬೇಕು, ಇವನಲ್ಲಿ ಆಶ್ರಯರಾಗಬೇಕು, ಇವನಿಗೆ ಭಕ್ತರಾಗಬೇಕು, ಇವನ ಪ್ರತಿಮಾ ಆಗಬೇಕು ನಾವು. ಅಂದ್ರೆ ಪ್ರತಿಮಾ ಅಂದ್ರೆ ವಿ ಜಸ್ಟ್ ವಿ ಶುಡ್ ಬಿ ಆಲ್ವೇಸ್ ಪ್ರತೀಕ ಪ್ರತಿಮೆ ಬಿಟ್ಟು ಇರೋದಿಲ್ಲ, ಅವನ ಜೊತೆಯಲ್ಲಿ ಅವನ ಜೊತೆಯಲ್ಲಿ ಯಾವತ್ತು ಇರಬೇಕು. ಯಾವತ್ತು ಇದ್ದಾರೆ ಬಟ್ ಇರಬೇಕು ಇರಬೇಕು ಎಂಬ ಒಂದು ನಾಲೆಡ್ಜ್ ಇಂದ ಅವ್ರು ಇರ್ತಾರೆ. ಅವಾಗ ಅವರೆಲ್ಲ ಅಂದ್ರಂತೆ, ನಾವು ಅವರು ಪ್ರತಿಮಾ ಆಗೋಣ, ಪ್ರತಿಮಾ ಅಂದ್ರೆ ನಾವು ಅವರು ಭಕ್ತರ ಆಗೋಣ ಅಂತ. ಸೊ ಹಾವಾಗ ಹೇಗೆ ಒಂದು ಒಂದು ಹೆಡ್ ಆಫ್ ದ ಫ್ಯಾಮಿಲಿ ಹೆಸರು ಎಲ್ಲ ಮಕ್ಕಳಿಗೇನು ಬರುತ್ತೋ, ಹಾಗೇನೆ ಆ ಒಂದು ವಾಯುದೇವರ ಹೆಸರು ಎಲ್ಲರಿಗೆ ಬಂತು. ಅದಕ್ಕೆ ಅವ್ರಿಗೇನು ಪ್ರಾಣ ಅಂತ ಔಪಚಾರಿಕವಾಗಿ ಕರೀತಾರೆ. ಮುಖ್ಯವಾಗಿ ಇದು ಮುಖ್ಯ ಪ್ರಾಣರಿಗೆ ಅನ್ವಯ ಆಗುತ್ತೆ. ಸೊ ಇಲ್ಲಿ ಅಸು ಎಂಬುದಕ್ಕೆ ಮುಖ್ಯ ಪ್ರಾಣ ಅಂತ ತಕೊಂಡು ಸರ್ವಾಸು ಸರ್ವ ಅಸು ನಿಲಯ, ಎಲ್ಲ ಕಡೆನು ಎಲ್ಲವನ್ನು ಕೊಡುತ್ತಾ ಯಾರ ಮೂಲಕವಾಗಿ, ಅಸು ವಾಯುದೇವರ ಮೂಲ, ವಾಯುದೇವರಲ್ಲಿ ನಿಲಯ ಯಾವತ್ತೂ ನೆಲೆಸಿ ಇದ್ದಾನೆ ಅಂತ. ಸರ್ವಾಸು ನೆಲೆಯನಾಗ ಈ ನಾರಾಯಣ ಇದ್ದಾನೆ. ಇದು ನಾರಾಯಣ ಇದ್ದು ಏನು ಮಾಡ್ತಾ ಇದ್ದಾನೆ, ಹೇಗಿದ್ದಾನೆ, ಹೌ ಡಸ್ ಈ ಆಪರೇಟ್ ಅಂದ್ರೆ ಅಲ್ಲಿ ಹೇಳ್ತಾರೆ, ವಾಸುದೇವ ಅನಿರುದ್ಧ ಅನಿರುದ್ಧ ರೂಪದಿ ಅಂದ್ರೆ ವಾಸುದೇವ ರೂಪ ಮತ್ತು ಅನಿರುದ್ಧ ರೂಪದಿಂದ ಇದ್ದಾನಂತೆ. ಎಲ್ಲಿ ಇದ್ದಾನೆ ಅಂದ್ರೆ ಪುಂ ಶರೀರದೊಳಗೆ, ಅಂದ್ರೆ ಆ ಒಂದು ಪುರುಷ ಅಂದ್ರೆ ಗಂಡಸರ ದೇಹದಲ್ಲಿ ವಾಸುದೇವ ಅನಿರುದ್ಧ ಎಂಬುವ ರೂಪದಿಂದ ಇದ್ದು ಎಲ್ಲ ಕಾರ್ಯಗಳನ್ನು ಎಲ್ಲವೂ ಮಾಡಿಸ್ತಾ ಇದ್ದಾನಂತ ಹೇಳ್ತಾರೆ. ಆಮೇಲೆ ಸ್ತ್ರೀ ಶರೀರದಲ್ಲಿ ಹೇಗಿದ್ದಾನೆ, ಸ್ತ್ರೀಯರೊಳು ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪದಿಂದ ಇದ್ದು ಈ ವಿಹಾರವೆಲ್ಲ ಇವನು ಮಾಡ್ತಾ ಇದ್ದಾನ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಸ್ತ್ರೀ ಶರೀರ ಪುಂ ಶರೀರ ಅಂದ್ರೆ ನಮ್ಮ ನಮ್ಮ ದೇಹ, ಅದು ಹೇಗೆ ಅಂದ್ರೆ ಇವಾಗ ನಮ್ಮ ದೇಹ ತಕೊಂಡ್ರೆ ನಮ್ಮ ದೇಹದಲ್ಲಿ ಬರೀ ಸಂಕರ್ಷಣ ನಾರಾಯಣ ಎಲ್ಲಾ ಕಡೆನು ಇದ್ದಾನೆ, ಓನ್ಲಿ ಸಂಕರ್ಷಣ ಪ್ರದ್ಯುಮ್ನ ಇದ್ದಾನಂದ್ರೆ ಅದು ದಟ್ ಡಸನ್ ಬಿಕಮ್ ರೈಟ್. ಸೊ ಆವಾಗೆ ನಮ್ಮ ನಮ್ಮ ದೇಹಕ್ಕೆ ಮಾತ್ರ ತಕೊಂಡಾಗೆ ಅಲ್ಲಿಗೆ ತಗೊಂಡ್ರೆ ಇವರು ಎಲ್ಲರೂ ಇದ್ರನು ಈ ಸಂಕರ್ಷಣ ಪ್ರದ್ಯುಮ್ನ ಮೂಲಕವಾಗ ಆ ಸ್ತ್ರೀತ್ವ ಸ್ತ್ರೀ ಧರ್ಮ ಅದನ್ನ ಒಂದು ದೇರ್ ಇಸ್ ಸಮ್ ಡಿಫರೆನ್ಸ್ ಇಸ್ ಆಲ್ವೇಸ್ ದೇರ್ ಅದನ್ನ ವ್ಯಕ್ತ ಮಾಡುತ್ತಾನಂತ ಒಂದು ಮೀನಿಂಗ್. ಇನ್ನೊಂದು ನಮ್ಮ ದೇಹದಲ್ಲಿನೂ ನಮ್ಮ ಸ್ತ್ರೀ ದೇಹದಲ್ಲಿನೂ ಇವನು ಎಲ್ಲ ರೂಪದಿಂದ ಇದ್ದಾನೆ, ಬಟ್ ನಮ್ಮ ದೇಹದಲ್ಲಿ ಇರುವಂತ ಈ ಸ್ತ್ರೀ ದೇವತೆಗಳು ಇರ್ತಾರಲ್ಲ, ಸ್ತ್ರೀನಾಡಿಯಲ್ಲಿ ಇರುವಂತ ಸ್ತ್ರೀ ದೇವತೆಗಳ ಮೂಲಕವಾಗ ಈ ಕೆಲಸಗಳನ್ನ ಭಗವಂತ ಆ ಒಂದು ಸ್ತ್ರೀ ರೂಪದಿಂದ ಆ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಪ್ರಧಾನವಾಗಿ ಮಾಡಿಸ್ತಾನ ಅಂತ ಹಾಗೆ ಅರ್ಥ ತಗೋಬೇಕು. ಇನ್ನೊಂದು ಸೊ ಇದನ್ನ ಹೇಳ್ಬಿಟ್ಟು ಹೇಳ್ತಾರೆ, ವಾಸುದೇವನಿ ರುದ್ಧ ಅನಿರುದ್ಧ ರೂಪದಿ ಪುಂ ಶರೀರದೊಳು ಇಹನು ಸರ್ವದ ಸ್ತ್ರೀಯರೊಳಗೆ ಸಂಕರ್ಷಣ ಪ್ರದ್ಯುಮ್ನನು ಇಲ್ಲಿ ಹೇಳ್ಬಿಟ್ಟು ಹೇಗಿದ್ದಾನೆ ಅಂತ ಹೇಳುವಾಗ ಹೇಳ್ತಾರೆ ದ್ವಾಸುಪರ್ಣ ಶ್ರುತಿ ವಿನುತ. ಹೇಗೆ ತಿಳ್ಕೋಬೇಕು ನಾವು ಜೀವನ್ ಮುಕ್ತರೆನಿಸುವರು ಅಂತ ಹೇಳ್ತಾರಲ್ಲ, ಅದಕ್ಕೇನು ದ್ವಾಸುಪರ್ಣ ಶ್ರುತಿ ವಿನುತ ಅಂತ. ಆ ದ್ವಾಸುಪರ್ಣ ಅಂಬೋ ಒಂದು ಶ್ರುತಿ ವಾಕ್ಯ ಋಗ್ವೇದದಲ್ಲಿನ ಇದೆ, ಮೇನ್ ಆಗಿ ಇದು ಬರೋದು ಒಂದು ಅಥರ್ವ ಉಪನಿಷದಲ್ಲಿ ಬರುತ್ತೆ. ಅಲ್ಲಿ ಅದನ್ನ ಇಲ್ಲಿ ನೆನಪು ಮಾಡ್ತಾರೆ. ಇದು ಏನಂದ್ರೆ ಬೇಸಿಕಲಿ ಎಲ್ಲರಿಗೆ ಇದು ಗೊತ್ತಿರೋ ವಿಷಯನೇ. ಅಲ್ಲಿ ಬರುವಂತ ವಿಷಯ ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಷ್ಟೆ ಪರಿಶಿಷ್ವ ಜಾತೆ ಅಂತ ಬರುತ್ತೆ. ಏನಂದ್ರೆ ಅಲ್ಲಿ ಬರುತ್ತೆ, ಒಂದೇ ಗಿಡದಲ್ಲಿ ಎರಡು ಹಕ್ಕಿಗಳು ಇರುತ್ತೆ, ಒಂದು ಹಕ್ಕಿ ಆ ಒಂದು ಹಣ್ಣನ್ನ ಪಿಪ್ಪಲವನ್ನ ತಿನ್ನುತ್ತಾ ಇರುತ್ತೆ, ಇನ್ನೊಂದು ಹಕ್ಕಿ ಯಾವುದನ್ನು ತಿನ್ಲಂಗೆ ನೋಡ್ತಾ ಇರುತ್ತ ಅಂತ ಸ್ಥೂಲವಾದ ಅರ್ಥ ಬರುತ್ತೆ. ಸೊ ಇದಕ್ಕೇನೋ ಅದಕ್ಕೇನೋ ಏನು ಸಂಬಂಧ ಅಂದ್ರೆ ದೇವರು ನಮ್ಮ ಜೊತೆಯಲ್ಲಿ ನಾವು ಏನ್ ತಿಳ್ಕೋಬೇಕು ಜೀವನ್ ಮುಕ್ತರೆನಿಸುವರು ಅಂತ ಹೇಳಿದ್ದಾರೆ. ಅದು ಹೇಗೆ ಆಗತ್ತ ಹೇಗೆ ಇದು ತಿಳ್ಕೊಳ್ಳುವ ಮೂಲಕವಾಗ ನಮ್ಮ ದೇಹದಲ್ಲಿ ಸ್ತ್ರೀ ದೇಹದಲ್ಲಿ ಸಂಕರ್ಷಣ ಪದ್ಯಮ್ನ ಪುರುಷ ದೇಹದಲ್ಲಿ ವಾಸುದೇವ ಅನಿರುದ್ಧ ಅಂತ ತಿಳ್ಕೊಂಡ ಮೂಲಕ ಹೇಗೆ ಮುಕ್ತಿ ಆಗತ್ತಂದ್ರೆ ಅದು ಬರೀ ಅದು ಶಬ್ದ ತಿಳ್ಕೊಂಡ್ರೆ ಮುಕ್ತಿ ಬರಲ್ಲ, ಅದು ಅರ್ಥ ಮಾಡ್ಕೋಬೇಕು ಅಂತ ಈ ಶ್ರುತಿಯನ್ನ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ ದ್ವಾಸುಪರ್ಣ ಅಂತ ಅಲ್ಲಿ ಹೇಳ್ತಾರೆ. ದ್ವಾಸುಪರ್ಣ ಅಂತ ಯಾಕೆ ಹೇಳ್ಬೇಕು, ಸಂಸ್ಕೃತದಲ್ಲಿ ನಮ್ಗೆ ಸುಪರ್ಣವು ಬಂದಾಗಲೇ ಬಿಕಾಸ್ ಅಲ್ಲಿ ಏಕವಚನ ದ್ವಿವಚನ ಬಂದಾಗ ಅದೇ ಆಗ್ಬಿಡುತ್ತೆ. ಟೂ ಟೂ ಅಂತ ಎರಡು ಸತಿ ಯಾಕೆ ಹೇಳ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ದ್ವಾ ಅಂತ ಹೇಳೋದು ಯೂಶಲಿ ಎರಡು ಅಂತಾದ್ರೆ ಎರಡು ಮೀನ್ಸ್ ನಾಟ್ ಜಸ್ಟ್ ದ ನಂಬರ್ ಎರಡು ಅಂತ ಅರ್ಥಲ್ಲ, ಎರಡನೇದು ಎರಡಾಗಿದೆ ಅಂತ. ಎರಡಾಗಿದೆ ಅಂದ್ರೆ ಭೇದ, ನಮ್ಮ ದೇಹದಲ್ಲಿ ನಾರಾಯಣ ಇದ್ದಾನೆ, ನಾರಾಯಣ ಇದ್ದಾನೆ, ದೇವತೆಗಳು ಇದ್ದಾರೆ, ಈ ಜಡ ವಸ್ತುಗಳಿದೆ. ಇದು ತಿಳ್ಕೊಳ್ಳುವಾಗ ಇಲ್ಲಿ ಪಂಚಭೇದವನ್ನ ತಿಳ್ಕೋಬೇಕು. ಎಸ್ಪೆಷಲಿ ಮುಖ್ಯವಾದ ಭೇದ ಏನು ತಿಳ್ಕೋಬೇಕು ಅಂದ್ರೆ ದೇವರು ಜೀವ ಈಶ ಭೇದ ಚಂದಾಗ ತಿಳ್ಕೋಬೇಕು ಅಂತ ದ್ವಾಸುಪರ್ಣ ಅಂತ ಹೇಳ್ತಾರೆ. ಸೊ ದ್ವಾಸುಪರ್ಣ ಅಂತ ಹೇಳುವಾಗ ಇನ್ನೊಂದು ಏನಂದ್ರೆ ಇಲ್ಲಿ ಉಪಾಸನೆ ದ್ವಾಸುಪರ್ಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ್ವಾಸುಪರ್ಣ ಅಂತ ದೇವರನ್ನ ಚಿಂತನೆ ಮಾಡಬೇಕು ಅಂತ. ಏನು ದ್ವಾಸುಪರ್ಣ ಅಂದ್ರೆ ಏನು ನೋಡಿದ್ವಿ, ಎರಡು ಹಕ್ಕಿಗಳು ಅಂತ. ಎರಡು ಹಕ್ಕಿಗಳು ಒಂದು ಗಿಡದಲ್ಲಿ ಇದೆ ಅಂತ. ಎರಡು ಹಕ್ಕಿಗಳು ಅಂತ ಹೇಳುವಾಗ ಸುಪರ್ಣ ಎರಡು ಹಕ್ಕಿ ಅಂತ, ಸುಪರ್ಣ ಅಂಬೋದಕ್ಕೆ ನಾವು ಹಕ್ಕಿ ಅಂತ ಟ್ರಾನ್ಸ್ಲೇಟ್ ಮಾಡ್ತೀವಿ. ಬಟ್ ಆಕ್ಚುಲಿ ಇದು ಸುಪರ್ಣ ಅಂತ ಹೇಳುವುದು ಸುಪರ್ಣ ಅಂಬೋ ಒಂದೇ ಶಬ್ದದಿಂದ ಎರಡು ಹಕ್ಕಿಗಳು ಅಂತ ಹೇಳ್ತಾರೆ. ಒಂದು ಮೀನಿಂಗ್ ಸುಪರ್ಣ ಅಂಬೋದಕ್ಕೆ ಮೀನಿಂಗ್ ಏನು ಅಂದ್ರೆ ನಮ್ಗೆ ನಾವು ನೋಡಿದ್ದೀವಿ ಸುಪರ್ಣ ಅಂತ. ಸುಪರ್ಣ ಅಂಬೋದಕ್ಕೆ ಮೀನಿಂಗ್ ಏನ್ ಬರುತ್ತಂದ್ರೆ ಆನಂದಮಯನಾದ ಭಗವಂತ ಅಂತ ಬರುತ್ತೆ. ಅದು ಹಾಗೆ ಆನಂದಮಯ ಅಂತ ಬರುತ್ತೆ ಅಂದ್ರೆ ಸುಪರ್ಣ ಬರುತ್ತೆ. ಣ ಅಂದ್ರೆ ಯಾವತ್ತು ಆನಂದವಾಚ್ಯ ಆಗತ್ತೆ, ನ ಆನಂದವನ್ನ ಹೇಳತ್ತೆ. ಆಮೇಲೆ ಸೂಪರ ಅಂದ್ರೆ ಆ ಒಂದು ದುಃಖ, ಸೂ ಅಂಬೋದು ಯಾವತ್ತು ನಾವು ನೋಡ್ತಾ ಬಂದಿದ್ದೀವಿ, ಸೂ ಬಂದ ಕಡೆ ಎಲ್ಲ ಸಮೀಚೀನವಾದ ಆನಂದ ಅಂತ. ಸಮೀಚೀನ ಸಮೀಚೀನ ಏನು ಸಮೀಚೀನ ಅಂತ ಬಂದಾಗ ಅದು ಯಥಾರ್ಥವಾದದ್ದು. ಏನದು ಯಥಾರ್ಥವಾದ ಜ್ಞಾನ ಅಂದ್ರೆ ಅಲ್ಲಿ ನಾವು ಹೇಳ್ತೀವಿ ದುಃಖ ಸ್ಪರ್ಶವೇ ಯಾವತ್ತು ಇಲ್ಲದ ಒಂದು ಆನಂದ. ಸೊ ಅದಕ್ಕೆ ಸು ಅಂದ್ರೆ ಆ ಒಂದು ದುಃಖವೇ ಇಲ್ಲದ ಅಂದ್ರೆ ನಿರ್ದುಷ್ಟ ದೋಷರಹಿತ ಅಂಬೋದನ್ನೇ ಬರುತ್ತೆ. ದೋಷರಹಿತವಾದ ಆನಂದ ಜ್ಞಾನ ಆನಂದ ರೂಪಿ ಅಂತ ಬರುತ್ತೆ ಸುಪರ್ಣ ಅಂಬೋದಕ್ಕೆ. ಅದು ದೇವರನ್ನ ಎಂದೆಂದು ನಮ್ಮ ದೇವರ ಚಿಂತನೆ ನಮ್ಮ ದೇಹದಲ್ಲೇ ಯಾವಾಗಲೂ ಮಾಡಬಹುದು. ಯಾಕೆಂದ್ರೆ ಒಂದು ಗಿಡದಲ್ಲಿ ಇರುವಂತ ಹಕ್ಕಿ ಅಂತ ಬರುತ್ತೆ, ಹಕ್ಕಿಯಿಂದ ಸುಪರ್ಣ ಅಂತ ಬರುತ್ತೆ. ದ್ವಾ ಸುಪರ್ಣ ಅಂತ ದ್ವಾ ಅಂತ ಬಂದ್ರೆ ನಮ್ಮ ದೇಹದಲ್ಲಿ ದೇವರು ಇದ್ದಾನೆ, ದೇವರು ಬೇರೆ ನಾವು ಬೇರೆ ಅಂಬೋ ತಿಳುವಳಿಕೆ ಯಾವತ್ತೂ ಇರಬೇಕು. ಮತ್ತು ಹೇಗಿದ್ದಾರೆ ಅಂದ್ರೆ ಸುಪರ್ಣ ಅಂತ. ಸುಪರ್ಣ ಅಂದ್ರೆ ಆನಂದಮಯ, ಜ್ಞಾನ ದುಃಖರಹಿತವ, ದೋಷರಹಿತ, ಜ್ಞಾನಪೂರ್ಣ, ಆನಂದಪೂರ್ಣ, ಹೀಗೆ ಚಿಂತನೆ. ಅಂದ್ರೆ ದ್ವಾಸುಪರ್ಣ ಅಂತ ಬಂದಾಗೆ ಎರಡು ಹಕ್ಕಿಗಳು ಅಂತ ಬಂತು ಅಂದ್ರೆ ಹೇಳಿದ್ರೆ ಎರಡು ಹೇಗೆ ಸುಪರ್ಣ ಆಗತ್ತೆ? ನಾವು ನಮ್ಗೆ ದುಃಖ ಯಾವತ್ತೂ ದುಃಖ ಮಿಶ್ರಿತವಾದ ಸುಖನೇ ಇದಲ್ಲ ಅಂದ್ರೆ ಅದಕ್ಕೆ ಅದೇ ಒಂದು ಅರ ತಕೊಂಡು ಸ್ವಲ್ಪ ವ್ಯತ್ಯಾಸವಾಗಿ ಮಾಡ್ತಾರೆ. ಅದು ಹೇಗೆ ಅಂದ್ರೆ ಸೂಪರ ಪ್ಲಸ್ ನ ಇಲ್ಲ ಅಣ ತಕೊಳ್ತಾರೆ. ಅಂದ್ರೆ ಏನು ಅಂದ್ರೆ ಸುಪರ ಅಂಬೋದು ಭಗವಂತನ ಹೇಳತ್ತೆ, ಅಣ ಅಂಬೋದು ಆ ಅಣಗತವಂತ ಅವನ ಕಡೆ ಯಾರು ಹೋಗ್ತಾನ ಅಂದ್ರೆ ಜೀವರು ಅವ ಭಗವಂತನ ಕಡೆ, ಆ ಒಂದು ಜ್ಞಾನ ಆನಂದಮಯನಾದ ಭಗವಂತನ ಕಡೆ ಹೋಗುವಂತ ಜೀವ ಅಂತ ಸ್ವಲ್ಪ ಒಂದು ಅಕಾರವನ್ನ ಸೇರಿಸಿ ಆ ಪದ ಅದಕ್ಕೆ ಅರ್ಥ ಸ್ವಲ್ಪ ವ್ಯತ್ಯಾಸ, ಟೋಟ್ಲಿ ವ್ಯತ್ಯಾಸವಾದ ಅರ್ಥ ಕೊಡ್ತಾರೆ. ಒಂದು ದೇವರು ಸುಪರ್ಣ ಎಂಬೋ ಶಬ್ದದಿಂದ ಒಂದು ದೇವರು ಅಂತ ಅರ್ಥ ಕೊಡ್ತಾರೆ. ಇನ್ನೊಂದು ಜೀವ, ದೇವರ ಕಡೆ ಹೋಗುವಂತ ಜೀವ ಅಂತ ಅರ್ಥ ಕೊಡ್ತಾರೆ. ಸೊ ಈ ತರ ಎರಡು ಅಂದ್ರೆ ಭಿನ್ನವಾದದ್ದು, ಆ ಭಿನ್ನವಾಗಿ ಕಾಣುವುದಲ್ಲ ಇರೋದೇ ವಸ್ತುಸ್ಥಿತಿ. ಯಾವತ್ತೂ ಇದು ದ್ವೈತವನ್ನ ತಿಳ್ಕೋಬೇಕು, ನಾನು ಬೇರೆ ದೇವರು ಬೇರೆ ಎಂಬ ಜ್ಞಾನ ಯಾವತ್ತು ಇರಬೇಕು. ಸೊ ದ್ವಾಸುಪರ್ಣ ಅಂತ ಹೇಳಿ ಸಯುಜ ಅಂದ್ರೆ, ಸಯುಜ ಅಂದ್ರೆ ಹೇಗಿದ್ದಾರೆ ಅಂತ ಹೇಳುವಾಗ ಹೇಳ್ತಾರೆ ಸಯುಜ ಅಂತ. ಯುಜ್ಜು ಅಂತ ನಾವು ನೋಡಿದೀವಿ, ಯುಜ್ಜು ಅಂತರ ಬರೆದ್ರೆ ಒಟ್ಟಿಗೆ ಇರುವಂತದ್ದು ಅಂತ. ಸಯುಜ ಅಂತ ಹೇಳಿದಾಗ ಒಟ್ಟಿಗೆ ಇರೋದು ಮಾತ್ರ ಅಲ್ಲ, ಬಿಂಬ ಪ್ರತಿಬಿಂಬವಾಗೇ ಇದೆ ಅಂತ. ಅಂದ್ರೆ ಒನ್ ಇಸ್ ಟೋಟಲಿ ಡಿಪೆಂಡೆಂಟ್, ಇನ್ನೊಂದು ಇಂಡಿಪೆಂಡೆಂಟ್, ಸ್ವತಂತ್ರ ಅಸ್ವತಂತ್ರ ಅದೇ ದ್ವಾ ಅಂತ ಬರೋದು ಅದೇ. ಸೊ ಸಯುಜ ಒಟ್ಟಿಗೆನೆ ಇದ್ದಾರೆ ಯಾವತ್ತು ಅಂದ್ರೆ ಇಲ್ಲಿ ಹೇಳುವಂತ ತಾತ್ಪರ್ಯ ನಮ್ಮೊಳಗೆ ಬಿಂಬ ಇದ್ದಾನೆ, ಆ ಬಿಂಬ ಇದ್ದಾನೆ, ಅಂತರ್ಯಾಮಿ ಇದ್ದಾನೆ, ಅವನೇ ಕೆಲಸ ಮಾಡ್ತಾ ಇದ್ದಾನೆ. ಅವನ ಬಿಂಬ, ಅವನ್ ಮಾಡಿದ್ರೆ ಪ್ರತಿಬಿಂಬ ಆಗತ್ತೆ, ಅದರ್ವೈಸ್ ಆಗಲ್ಲ. ನಾವು ಏನೇನು ಸ್ತ್ರೀ ಶರೀರ ಆಗಲಿ ಪುಂ ಶರೀರ ಆಗಲಿ ದೇವತೆಗಳು ಇಟ್ಕೊಂಡ್ರೆ ಹೇಗೆ ಇಟ್ಕೊಂಡನು, ಇವನೇ ಮಾಡ್ತಾ ಇದ್ದಾನೆ ಅಂತ ಅದಕ್ಕೆ ಸಯುಜ. ಆಮೇಲೆ ಸಯುಜ ಹೇಗಿದ್ದಾರೆ ಇನ್ನು ಅಂದ್ರೆ ಈ ನೋಡಿ, ಕೆಲವೊಮ್ಮೆ ನಾವು ನೋಡ್ತೀವಿ ಕೆಲವು ರೂಲರ್ಸ್ ಇರ್ತಾರೆ, ರೂಲರ್ಸ್ ಅಂಡರ್ ಕಿಂಗ್ ಇರ್ತಾನೆ, ಕಿಂಗ್ ಅವನ ಸಬ್ಜೆಕ್ಟ್ ಇದ್ರೆ ಆ ಕಿಂಗ್ ಮೇ ರೂಲ್ ಇಟ್, ಬಟ್ ಕಿಂಗ್ ಬಂದು ಅವನು ಹಿ ಕ್ಯಾನ್ ಬಿ ಎ ಟಿರಂಟ್, ಅವನು ತುಂಬಾ ಕಾಟ ಕೊಡ್ತಾ ಇರ್ಬೋದು ಪ್ರಜೆಗಳಿಗೆ, ಪ್ರಜೆಗಳು ಭಯದಿಂದ ಅವನಿಗೆ ಸೇವೆ ಮಾಡ್ತಾ ಇರ್ಬೋದು, ಭಯದಿಂದ ಮಾಡೋರು ಇರ್ಬೋದು. ಸೊ ಆ ತರ ಇಲ್ಲ, ಇದು ಈಶ ದಾಸ ಭಾವ ಹಾಗಿಲ್ಲ, ಸುಪೀರಿಯರ್ ಇನ್ಫೀರಿಯರ್ ಭಾವ, ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಭಾವ ಆ ತರ ಇಲ್ಲ. ಹೇಗಿದ್ದಾರೆ ಅಂದ್ರೆ ಸಖಾಯ ಅಂತ, ಸಖನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನು ಉಪಾಸನೆಯನ್ನ ಹೇಳ್ತಾ ಇದ್ದಾರೆ, ಸಖ್ಯಂ ಅಂತ ಬರುತ್ತಲ್ಲ, ಸಖ್ಯಂ ಅಂದ್ರೆ ಆ ಫ್ರೆಂಡ್ಶಿಪ್ ಅಂತ ಬರುತ್ತೆ, ಆ ಫ್ರೆಂಡ್ಶಿಪ್ ಆರ್ ಫ್ರೆಂಡ್ಸ್ ತರ ಇರ್ಬೇಕು. ಸಯುಜ ಸಖಾಯ ಅಂದ್ರೆ ಆ ಫ್ರೆಂಡ್ ತರ ಇರಬೇಕಾ, ಅದು ಸರಿಯಾ ಅಂತ ನಾವು ಹೇಳ್ತೀವಿ. ಅರ್ಜುನ ಕೃಷ್ಣನ್ ಜೊತೆಯಲ್ಲಿ ಅವನು ಫ್ರೆಂಡ್ಶಿಪ್ ಇತ್ತು, ಆ ತರ ನಾವು ಮಾಡಬಹುದಾ? ಆ ತರ ಕೆಲವರು ಹೇಳ್ತಾರೆ, ಓ ಇಲ್ಲ ಅಲ್ಲ ಹಾಗೆಲ್ಲ ನಾವು ಮಾಡಬಾರದು, ಸಖ್ಯ ಅಂಬೋದು ಆ ಒಂದು ಉತ್ತಮ ಜೀವಿಗಳಿಗೆ ಬರುತ್ತೆ ನಮಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅದನ್ನ ವಿವರಣೆ ಮಾಡುವಾಗ ಅದಕ್ಕೆ ಅರ್ಥ ತಿಳ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಅರ್ಥ ಏನಾಗತ್ತೆ ಸಖ್ಯ ಅಂತ ಬಂದಾಗ ಅಲ್ಲಿ ಹೇಳ್ತಾರೆ, ದೊಡ್ಡವರ ಜೊತೆಯಲ್ಲಿ ಮಾಡುವಂತ ಗೆಳೆತನ, ಮತ್ತು ಸಮಾನ ಸ್ಕಂದರಲ್ಲಿ ಮಾಡೋದು, ಮತ್ತು ನಮ್ಕಿಂತ ಕೆಳಗೆ ಇರುವಂಥದ್ದು, ಆ ತರ ಸಖ್ಯಂ ಎಂಬುದು ವ್ಯತ್ಯಾಸ ಆಗತ್ತೆ. ದೊಡ್ಡವರಲ್ಲಿ ಮಾಡೋ ಈ ಸಖ್ಯಕ್ಕೆ ಆ ಭಕ್ತಿ ಅಂತ ಹೇಳ್ತಾರೆ, ಆ ಭಕ್ತಿಯಿಂದ ಮಾಡೋದಕ್ಕೆ ಸಖ್ಯ ಅಂತ ಹೇಳ್ತಾರೆ ದೊಡ್ಡವರಲ್ಲಿ. ಸಮಾನ ಸ್ಕಂದರಲ್ಲಿ ಸಖ ಅಂತಾನೆ ಹೇಳ್ತೀವಿ. ನಮ್ಕಿಂತ ಕೆಳಗೆ ಇರುವವರಿಗೆ ಹೇಳುವಾಗ ಹೇಳ್ತೀವಿ ದಯಾ ಅಂತ ಹೇಳ್ತೀವಿ. ಹೀಗೆ ಮೂರು ರೀತಿಯಿಂದಲೂ ನಾವು ಆ ಒಂದು ಸ್ನೇಹವನ್ನ ಮಾಡ್ತೀವಿ. ಇದಕ್ಕೆ ಅರ್ಥವೇ ಏನು ಅಂದ್ರೆ ಸಖ ಅಂತ ಹೇಳುವಾಗ ಸಖ ಅಂಬೋದಕ್ಕೆ ಅರ್ಥವೇ ಏನು ಅಂದ್ರೆ ಸಮಾನ ಖ್ಯಾನ ಅಂದ್ರೆ ಸಖ ಅಂದ್ರೆ ಏನರ್ಥ ಅಂದ್ರೆ ಫ್ರೆಂಡ್ಶಿಪ್ ಆರ್ ಯಾವ್ರ ಜೊತೆಲೇನು ಭಕ್ತಿ ಮಾಡಲಿ, ದೊಡ್ಡವ್ರ ಜೊತೆಲಿ ನಾವು ಭಕ್ತಿ ಮಾಡಲಿ, ಅಥವಾ ಕೆಳಗೆ ಇರುವವರದಲ್ಲಿ ದಯಾ ತೋರಿಸ್ಲಿ, ಆರ್ ಒಂದು ಲೌಕಿಕ ಫ್ರೆಂಡ್ಶಿಪ್ ಇಟ್ಕೊಳ್ಳಿ ನಮ್ಮ ಸಮಾನರಲ್ಲಿ. ಅದಕ್ಕೆ ಏನರ್ಥ ಅಂದ್ರೆ ಒಬ್ಬರನ್ನ ನೋಡಿದ್ದಾಗ ಇನ್ನೊಬ್ಬರ ನೆನಪು ಬರಬೇಕು ಅಂದ್ರೆ ಅದಕ್ಕೆ ಸಮಾನ ಖ್ಯಾನ ಅಂತ ಹೇಳ್ತಾರೆ, ಅದಕ್ಕೆ ಸಖ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬರನ್ನ ನೋಡೋವಾಗ ಇನ್ನೊಬ್ರು ಅನುಬಂಧ ಒಂದು ನೋಡಿದ್ದೆ ಇನ್ನೊಂದು ಹೇಗೆಂದ್ರೆ ಪ್ರತಿಬಿಂಬನನ್ನು ನೋಡಿದ್ದಾಗೆ ಬಿಂಬದ ಜ್ಞಾಪಕ ಬರಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಒಂದು ಆ ಒಂದು ಮಿರರ್ ಅನ್ನ ನೋಡೋದು ಅಂತ ಅದೇ ತಾತ್ಪರ್ಯ. ಒಂದನ್ನು ನೋಡಿದಾಗೆ ನಮ್ಮ ಮುಖವನ್ನ ಅಲ್ಲಿ ಪ್ರತಿಬಿಂಬವನ್ನ ನೋಡಿದಾಗೆ ಬಿಂಬ ವಿಧಾನ ಅಂಬೋ ಎದ್ದ ಕೂಡಲೇ ನಮ್ಗೆ ಅದಕ್ಕೆ ಕನ್ನಡಿ ಕೊಟ್ಟರೆ ಅದಕ್ಕೆ ಶುಭ ವಸ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ದಟ್ ಈಸ್ ಸಪೋಸ್ ಟು ರಿಮೈಂಡ್ ಅಸ್ ಆ ಒಂದು ಸಖ, ಅಲ್ಲಿ ಬರುವಂತಹ ಸಖ, ನಾವು ಲೌಕಿಕದಲ್ಲಿ ಯೂಸ್ ಮಾಡುವಂತ ಫ್ರೆಂಡ್ಶಿಪ್, ಸಮಾನರಲ್ಲಿ ಫ್ರೆಂಡ್ಶಿಪ್ ಆ ಅರ್ಥ ಇಲ್ಲ, ಆ ಒಂದು ರೂಢಿಯ ಆ ಒಂದು ಅಕ್ಷರದಿಂದ ಬರುವಂತ ಅರ್ಥ. ಸೊ ಹಾಗೆ ಭಗವಂತನಲ್ಲಿ ಆ ಸಖನಾಗಿ ಅಂದ್ರೆ ಅಷ್ಟು ಒಂದು ಪ್ರೀತಿಯಿಂದ ಅವನು ಅಂತರ್ಯಾಮಿಯಾಗಿದ್ದಾನೆ. ಪ್ರೀತಿಯಿಂದ ಇಬ್ರು ಒಟ್ಟಿಗೆ ಒಟ್ಟಿಗೆ ಇರ್ತಾರೆ. ಹೇಗಿದ್ದಾರೆ ಅಂದ್ರೆ ಸಮಾನಂ ವೃಕ್ಷಂ ಅಂದ್ರೆ ಆ ಒಂದು ಗಿಡದಲ್ಲೇ ಕೂತಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಗಿಡದಲ್ಲಿ ಅಂತ ಹೇಳುವಾಗ ಈ ಒಂದಿನಿಂದ ಮೂರನ್ನೂ ಹೇಳ್ತಾ ಇದೆ ನೋಡಿ. ಜಡ ಆ ಒಂದು ವೃಕ್ಷ ಅಂತ ಹೇಳುವಾಗ ವೃಕ್ಷ ಅಂತ ಯಾಕೆ ಹೇಳ್ತಾರೆ? ವೃಕ್ಷ ಅಂದ್ರೆ ಏನರ್ಥ ಅಂದ್ರೆ ಆ ಅಶ್ವತ್ಥಕ್ಕೇನು ವೃಕ್ಷ ಈಕ್ವಲ್ಸ್ ಅಶ್ವತ್ಥನ ಅಲ್ಲಿ ಬರುತ್ತೆ. ಯಾಕೆಂದ್ರೆ ವೃಕ್ಷ ಅಂದ್ರೆ ಕಡಿಯುವಂಥದ್ದು, ಅಂದ್ರೆ ಕಡಿಯುವಂಥದ್ದು ಅಂದ್ರೆ ವೃಕ್ಷ ಅಂದ್ರೆ ಛೇದನೆ ಆ ಧಾತುವಿಗೆ ಬರುತ್ತೆ. ಕಡಿಯುವಂಥದ್ದು ಅಂತ ಬಂದ್ರೆ ಆ ವೃಕ್ಷವೂ ತಕೊಳ್ಳಿ, ನಮ್ಮ ದೇಹವೂ ಒಂದು ವೃಕ್ಷ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಇದು ಶಾಶ್ವತ ಅಲ್ಲ, ಇದು ಇದು ಯಾವತ್ತು ಇರುವಂತ ವಸ್ತು ಅಲ್ಲ, ಇವತ್ತು ಇದ್ದಂತೆ ನಾಳೆ ಇರಲ್ಲ. ಅದಕ್ಕೆ ಅಶ್ವತ್ಥ ಅಂಬೋ ಶಬ್ದವು ಹಾಗೆ ಅಶ್ವತ್ಥ ಅಂದ್ರೆ ಅಶ್ವ ಅಂದ್ರೆ ನಾಳೆ, ತ ಅಂದ್ರೆ ಇರುವುದು, ಅ ಅಂದ್ರೆ ಇವತ್ತಿರೋ ತನ, ಇವತ್ತು ಹೇಗಿದೆಯೋ ಹಾಗೆ ನಾಳೆ ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಹಾಗೆ ಆಗತ್ತೆ. ವೃಕ್ಷ ಅಂದ್ರೆ ಹಾಗೆ ಕಡಿಯುವಂಥದ್ದು ಅಂದ್ರೆ ಕಡಿಯುವಂಥದ್ದು ಅಂಬೋದಕ್ಕೆ ವೃಕ್ಷ ಅಂತ ಆಗತ್ತೆ. ಆ ಒಂದು ಗಿಡದಲ್ಲಿ ಇದಾನೆ. ಅದಕ್ಕೆ ಮರ ಅಂತಾನು ಹೇಳ್ತೀವಿ. ಮರ ಅಂಬೋದು ಆಕ್ಚುಲಿ ಸಂಸ್ಕೃತ ಶಬ್ದನೇ ಆಗತ್ತೆ ಮರ, ಬಿಕಾಸ್ ಇಟ್ ಈಸ್ ನಾಟ್ ಅಮರ. ಅಮರವಾಗಿರೋದು ಅಂದ್ರೆ ಆ ಒಂದು ನಾಶರಹಿತವಾಗಿ ಎಂದೆಂದು ಇರೋದು ಅಮರ ಆಗತ್ತೆ. ಇದು ಮರ ಆಗತ್ತೆ. ವೃಕ್ಷ, ಮರ, ಅಶ್ವತ್ಥ ಎಲ್ಲವೂ ಒಂದೇ ಅರ್ಥವನ್ನ ಹೇಳತ್ತೆ. ಸೊ ಹೀಗೆ ಈ ಒಂದು ಒಂದು ನಶ್ವರವಾದ ಈ ದೇಹದಲ್ಲಿ ಈ ಜೀವನ ಜೊತೆಯಲ್ಲಿ ಭಗವಂತ ಇವನು ಮರನಾಗಿದ್ದಾನೆ, ಅವನ ಈ ದೇಹದಲ್ಲಿ ನಾವು ಸಾಯುವಂತ ಈ ದೇಹದಲ್ಲಿ ಭಗವಂತ ಬಂದು ಕೂತಿದ್ದಾನೆ, ಅಮರನಾಗಿ ಅವನು ಕೂತಿದ್ದಾನೆ ಅಂತ ಈ ಒಂದು ಚಿಂತನೆ ಹೇಳ್ತಾರೆ. ಸೊ ಈ ಕೂತು ಏನ್ ಮಾಡ್ತಾ ಇದೆ ಅಂದ್ರೆ ಆ ಒಂದು ಫಲವನ್ನ ಆ ಪಿಪ್ಪಲವನ್ನ ತಿಂತಾ ಇದೆ ಅಂತ ಹೇಳ್ತಾರೆ. ಪಿಪ್ಪಲ ಅಂದ್ರೆ ಏನಂದ್ರೆ ಅದಕ್ಕೆ ಹೇಳ್ತಾರೆ ಪಿಪ್ಪಲ ಅಂದ್ರೆ ಪಿಪ್ಪಲ ಅಂಬೋದಕ್ಕೆ ಅರ್ಥ ಕರ್ಮ ಫಲ ಅಂತ ಹೇಳ್ತೀವಿ. ನಾವು ಯಾಕೆ ಈ ಒಂದು ದೇಹದಲ್ಲಿ ಬಂದು ಕೂತು, ಈ ಸ್ತ್ರೀ ದೇಹ ಆಗಲಿ ಪುರುಷ ದೇಹ ಆಗಲಿ, ಇಲ್ಲಿ ಬಂದು ಕೂತು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಕರ್ಮದಿಂದ ಬಂದ ದೇಹ, ಕರ್ಮ ಫಲವನ್ನ ಅನುಭವಿಸುವಂತ ದೇಹ ಇದು. ಇದರಲ್ಲಿ ಬಂದು ನಾವು ಕೂತಿದ್ದೀವಿ. ಇನ್ನೊಬ್ಬ ಅವನು ಏನು ಅಂದ್ರೆ ಅವನು ತಿನ್ನೋದಿಲ್ಲ, ಅವನು ಉಣ್ಣೋದಿಲ್ಲ, ಅವನು ಈ ಗಿಡದಲ್ಲಿ ಬಂದು ಕೂತಿದ್ದಾನೆ. ಅವನು ಅದು ಯಾವುದೂ ತಿನ್ನೋದಿಲ್ಲ ಅಂದ್ರೆ ಏನಾಗತ್ತ, ಉಣ್ಣೋದಿಲ್ಲ ಅಂದ್ರೆ ಏನಾಗತ್ತ, ಕರ್ಮದಿಂದ ಅವನು ಬಂದು ಕೂತಿಲ್ಲ, ಅವನಿಗೆ ಇದು ಬೇಕಾಗೇ ಇಲ್ಲ. ಹಾಗೆ ಫಲ ಕರ್ಮ ಫಲವನ್ನ ತಿನ್ನ ಪಿಪ್ಪಲಂ ಅದು ತಿನ್ನತ್ತ, ಕರ್ಮವನ್ನ ಅದು ತಿನ್ನತ್ತ ಅಂತ ಬರುತ್ತೆ. ಅದು ಹೇಗೆ ತಿನ್ನತ್ತ ಅಂದ್ರೆ ಹೇಳ್ತಾರೆ ಸ್ವಾದು ಅತ್ತಿ, ಸ್ವಾದು ಅತ್ತಿ ರುಚಿ ರುಚಿ ಅಂತ ತಿನ್ನತ್ತಂದ್ರೆ, ಅಂದ್ರೆ ಇಲ್ಲಿ ಎರಡು ಅರ್ಥ ಹೇಳ್ತಾರೆ. ರುಚಿ ರುಚಿ ಅಂತ ತಿನ್ನತ್ತಂತ ಅದೇ ಆ ಶ್ರುತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಪಿಪ್ಪಲಂ ಸ್ವಾದು ಅತ್ತಿ, ಈ ಕರ್ಮವನ್ನ ನಾವು ಎರಡು ರೀತಿಯಿಂದ ಅಂದ್ರೆ ಈ ಕರ್ಮ ಮಾಡೋವಾಗ ಇದು ರುಚಿಯಾಗಿದೆ ರುಚಿಯಾಗಿದೆ ಈ ಸಂಸಾರ ರುಚಿ ಇದೆ ಅಂತ ತಿನ್ನೋದು ಅಜ್ಞಾನದಿಂದ ತಿನ್ನೋದು ಉಂಟು. ಇನ್ನೊಂದು ಈ ಪಿಪ್ಪಲ ಈ ಕರ್ಮ ಫಲವೇ ರುಚಿಯಾಗೇನೇ ಇರಬಹುದು, ಎರಡು ಅರ್ಥವೂ ಕೊಡ್ತಾ ಇದೆ. ಇದು ಹೇಗೆ ಅಂದ್ರೆ ನಮ್ಮಂತವರು ಈ ಒಂದು ಈ ಒಂದು ಸಂಸಾರದಲ್ಲಿ ನಮ್ಗೆ ಒಂದು ಹೇಳ್ತಾರ ನೆರಳು ಒಂದು ಜಲ್ಲಡಿಯ ಕೆಳಗಡೆ ಇದ್ರೆ ಜಲ್ಲಡಿ ಕೆಳಗಡೆ ನೆರಳು ಬಿರುತ್ತೆ, ಇಟ್ಸ್ ಓನ್ಲಿ ಡಾಟ್ 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 ಇರತ್ತಂತೆ. ಅದು ನೋಡಿನೆ ಇದೇ ಸುಖ ಸುಖ ಅಂತ ನಾವು ಆ ಒಂದು ಅನಿತ್ಯವಾದ ವಸ್ತುವನ್ನು ಬರುವಂತದ್ದಕ್ಕೆ ಸುಖ ಸುಖ ಅಂತ ಆ ಭ್ರಮೆಯಲ್ಲಿ ನಾವು ಇರ್ತೀವಿ. ಸೊ ಅಜ್ಞಾನದಿಂದ ಕೆಲವೊಮ್ಮೆ ನಮ್ಗೆ ಸುಖ ಸಿಕ್ಕಿದಾಗೆ ಅದು ಸುಖ ಅಂತ ಯೋಚನೆ ಮಾಡಿ ಸುಖ ಅಂತ ತಿಳಿ ಒಂದು ಅಜ್ಞಾನದಿಂದ ಸವಿತಾ ಇರ್ತೀವಿ ನಾವು. ಅದನ್ನ ನೋಡಿ ಭಗವಂತ ಯಾವುದು ತಕೊಳ್ಳೋದಿಲ್ಲ, ಅವನದನ್ನ ನೋಡಿ ನಗುತ್ತಾ ಇರ್ತಾನಂತ. ಅವನು ಹೇಗಿದ್ದಾನಂದ್ರೆ ಹೇಳ್ತಾರ ಅಭಿಚಾಕಶೀತಿ ಅಂತ. ಅಭಿಚಾಕಶೀತಿ ಅಂದ್ರೆ ಅವನು ಆ ಒಂದು ಪ್ರಕಾಶ ರೂಪನಾಗೆ ಇದ್ದು ನೋಡ್ತಾ ಅವನು ಇರ್ತಾನಂತ. ಅಯ್ಯೋ ಪಾಪ ಅಂತ ಹೀ ಟೇಕ್ಸ್ ಪಿಟಿ ಅನ್ ಅದು ಒಂದು ಅರ್ಥ. ಇನ್ನೊಂದು ಇವಾಗಲೂ ಈ ಮಂತ್ರ ಋಗ್ವೇದದಲ್ಲಿ ಬಂದಿದೆ ಅಂತ. ಅದಕ್ಕೆ ನೆಕ್ಸ್ಟ್ ಫಾಲೋಡ್ ಬೈ ದಟ್, ಯಾಕೆಂದ್ರೆ ಪಿಪ್ಪಲಂ ಸ್ವಾದು ಅತ್ತಿ ಅಂತ ಬರುತ್ತೆ. ಸ್ವಾದು ಅತ್ತಿ ಅಂದ್ರೆ ಅಜ್ಞಾನದಿಂದ ಹೀಗೆ ಮಾಡ್ತಾ ಇದ್ದಾನಂತ ನಾವು ಅರ್ಥ ಮಾಡಬಹುದು. ಇನ್ನೊಂದು ಅರ್ಥವೂ ಇದೆ ಅಂತ ಈ ಮಂತ್ರ ಇನ್ನೂ ವಿವರಣೆ ಮಾಡುತ್ತಂತ. ಋಗ್ವೇದದಲ್ಲಿ ಫಸ್ಟ್ ಮಂಡಲದಲ್ಲಿ ಬರುತ್ತಂತೆ ಇದು. ಅದಕ್ಕೆ ಹೇಳ್ತಾರೆ ಇನ್ನೊಂದು ಇತರ ಜೀವಿಗಳು ಈ ಈ ಒಂದು, ಯಾಕೆಂದ್ರೆ ಕೊನೆಯಲ್ಲಿ ದಾಸರು ಹೇಳಿದ್ದಾರೆ ಜೀವನ್ ಮುಕ್ತರು ಅಂತ, ಜೀವನ್ ಮುಕ್ತರನ್ನ ಉಲ್ಲೇಖ ಮಾಡಿದ್ದಾರೆ. ಜೀವನ್ ಮುಕ್ತರೆನಿಸುವರು ಅಂತ ದ್ವಾಸುಪರ್ಣ ಶ್ರುತಿ ವಿನೋತ ಅಂತ ಹೇಳುವಾಗ ಜೀವನ್ ಮುಕ್ತರು ಅಂತ ಹೇಳಿದ್ದಾರೆ. ಅವ್ರು ಏನ್ ತಿಂತಾರೆ? ಪಿಪ್ಪಲಂ ಸ್ವಾದತ್ತಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಪಿಪ್ಪಲಂ ಸ್ವಾದತ್ತಿ ಅಂದ್ರೆ ಅವ್ರ ಜೀವನ. ಇವಾಗ ರಾಯರು ಅಂತ ತಕೊಳ್ಳಿ, ರಾಯರು ಹೇಗಿದ್ರು? ಅವರು ಕರ್ಮವನ್ನು, ಅವರು ಅವ್ರ ಜನ್ಮವು ಈ ವೃಕ್ಷದಲ್ಲಿ ಅವರು ಕೂತಿ, ರಾಘವೇಂದ್ರ ಎಂಬೋ ಒಂದು ದೇಹದಲ್ಲಿ ಆ ವೃಕ್ಷದಲ್ಲಿ ಅವರು ಕೂತಿದ್ರು, ಅವರು ಆ ಕರ್ಮಗಳನ್ನ ಮಾಡ್ತಾ ಇದ್ರು. ಪಿಪ್ಪಲಂ ಸ್ವಾದತಿ, ಪಿಪ್ಪಲಂ ಅಂದ್ರೆ ಆ ಕರ್ಮ ಫಲವನ್ನ, ಆ ಒಂದು ಕರ್ಮ ಫಲವನ್ನ ಹೇಗೆ ಉಣ್ತಾ ಇದ್ರು ಅವರು? ಸ್ವಾದು ಅತ್ತಿ ಅಂತಾನೆ ಉಣ್ತಾ ಇದ್ರು. ಅಂದ್ರೆ ಏನು, ಅವರು ಜ್ಞಾನದಿಂದ, ಅಪರೋಕ್ಷ ಜ್ಞಾನದಿಂದ ಏನೇನು ಕರ್ಮ ಮಾಡಿದ್ರು ಅದಲ್ಲಿ ಭಗವಂತ ಅವ್ರಿಗೆ ಕಾಣಿಸ್ತಾ ಇದ್ರು. ಒಂದೊಂದು ನಮ್ಗೆ ಜಡ ವಸ್ತುಗಳು ಕಾಣಿಸ್ತಾ ಇದೆ, ಅವರಿಗೆ ರಾಯರಿಗೆ ಆ ಜಡ ವಸ್ತು ಕಾಣಿಸ್ತಾ ಇಲ್ಲ, ಅಲ್ಲಿರುವಂತ ಭಗವಂತನ ಕ್ರಿಯೆಗಳು ಕಾಣಿಸ್ತಾ ಇದೆ. ಊಟ ಮಾಡುವಾಗ ಇರುವಂತ ರೂಪಗಳು ಭಗವಂತ ಕಾಣಿಸ್ತಾ ಇತ್ತು. ಒಂದೊಂದಲ್ಲೇ ನಮಗೆ ವಿರುದ್ಧವಾಗ ನಾವು ವಸ್ತುವನ್ನು ನೋಡ್ತೀವಿ, ವಸ್ತುವಲ್ಲಿ ಇರುವಂತ ಆ ಒಂದು ಭಗವಂತನನ್ನ ನೋಡಿ ನೋಡಿ ಒಂದೊಂದು ಕರ್ಮವೂ ಅವ್ರು ಮಾಡ್ತಾ ಇದ್ರು ಇಡೀ ಜೀವನದಲ್ಲಿ. ಅದಕ್ಕೆ ಅವ್ರಿಗೆ ಏನಾಯ್ತು, ಈ ಕರ್ಮ ಫಲಂ ಪಿಪ್ಪಲಂ ಸ್ವಾದ ಅತ್ತಿ, ಅವ್ರಿಗೆ ಈ ಕರ್ಮ ತುಂಬಾ ರುಚಿಯಾಗೇ ಇತ್ತು. ಬಿಕಾಸ್ ಯಾಕೆ ರುಚಿಯಾಗಿತ್ತು ಅಂದ್ರೆ ಭಗವಂತನನ್ನ ನೋಡ್ತಾ ಇದ್ದಾರೆ, ಕ್ಷಣ ಕ್ಷಣ ಭಗವಂತನ ನೋಡಿ ಆ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ಈ ಕರ್ಮಫಲ, ಈ ಜನ್ಮ ರಾಯರು ಅಂಬೋ ಜನ್ಮ ಬಂದ ಮೂಲಕವಾಗ ಅದು ಒಳ್ಳೇದೇ ಆಯಿತು, ಒಳ್ಳೇದೇ ಆಗತ್ತೆ. ಎಲ್ಲಾ ಕರ್ಮವೂ ಸ್ವಾದ, ನಿಜವಾಗಿ ಆ ಫಲ ಕರ್ಮ ಫಲ ಸ್ವಾದು ಆಗಿದೆ. ನಮಗೆ ಈ ಕರ್ಮ ಫಲ ಸ್ವಾದು ಆಗಿಲ್ಲ, ನಮಗೆ ನಾವು ಅದನ್ನ ಸ್ವಾದು ಅಂತ, ಅದು ಚೆಂದಾಗಿ ರುಚಿ ರುಚಿಯಾಗಿದೆ ಅಂತ ನಾವು ಊಟ ಮಾಡುವಾಗ ಅದು ರುಚಿ ರುಚಿಯಾಗಿದೆ ಅಂತ ನಾವು ಉಣ್ತೀವಿ. ನಾವು ಆ ವಸ್ತುವನ್ನ ನೋಡಿ ರುಚಿ ನೋಡ್ತಾ ಇದ್ದೀರಿ, ಅವರು ಈ ದೇವರನ್ನ ನೋಡಿ ಮಾಡ್ತಾ ಇದ್ರು, ಸೊ ಅವ್ರಿಗೆ ಆಯ್ತು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸ್ತುತಿಯನ್ನ ದ್ವಾಸುಪರ್ಣ ಶ್ರುತಿ ವಿನುತ ಸರ್ವ ಸರ್ವಾಸು ನೆಲೆಯ ನಾರಾಯಣನ ಸದುಪಾಸನೆ, ಅದಕ್ಕೆ ಸದುಪಾಸನೆ ಅಂತ ಹೇಳ್ತಾರೆ. ಯಾಕೆ ಸದುಪಾಸನೆ ಅಂದ್ರೆ ಈ ಶ್ರುತಿ ಎಲ್ಲರೂ ಓದ್ತಾರೆ, ಈ ಶ್ರುತಿ ಎಲ್ಲರೂ ಓದಿ ಸರಿಯಾದ ಅರ್ಥ ಮಾಡ್ಕೊಳ್ಳೋದಿಲ್ಲ, ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಸದುಪಾಸನೆ ಎಂಬುದು ಇನ್ನೊಂದು ರೀತಿಯಿಂದಲೂ ಹೇಳ್ತಾರೆ. ಇದು ಯಾಕೆ ಹೇಳ್ತಾರೆ ಅಂದ್ರೆ ಆ ಒಂದು ಶ್ರುತಿಯಲ್ಲೇ ದೇವರು ಇನ್ನೊಂದು ಹಕ್ಕಿ, ಒಂದು ಹಕ್ಕಿ ಎಲ್ಲವೂ ಉಣ್ಣತ್ತ, ಇನ್ನೊಂದು ಹಕ್ಕಿ ಏನೇನು ಅದು ತಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ದೇವರಿಗೆ ಇಲ್ಲಿಂದ ಸ್ಥೂಲವಾಗಿ ಇಷ್ಟೇ ಅರ್ಥ ನೋಡಿದ್ರೆ ನಮ್ಗೆ, ಇದು ನಾವು ಭೋಜನ ರಸ ವಿಭಾಗ ಸಂದಿಯಲ್ಲೇನೋ ಇದು ನೋಡಿದ್ದೀವಿ, ದುರ್ಗಾ ಜಸ್ಟ್ ರೀಕ್ಯಾಪಿಂಗ್ ಇಟ್. ಅಲ್ಲಿನ ದೇವರು ಯಾವುದೂ ಉಣ್ಣೋದಿಲ್ಲ, ದೇವರು ಎಲ್ಲ ನೋಡ್ತಾ ಇದ್ದಾನೆ ಅಂದ್ರೆ ಏನರ್ಥ ಅಂದ್ರೆ ಯಾವುದೂ ಅವನಿಗೆ ಬೇಕಾಗಿಲ್ಲ. ಈ ಒಂದು ಹಕ್ಕಿಗಳಿಗೆ ಎಲ್ಲವೂ ಬೇಕು, ಬಿಕಾಸ್ ನಾವು ಊಟ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ. ಈವನ್ ಅಪರೋಕ್ಷ ಜ್ಞಾನಿಗಳಾದ್ರೂ ಅವ್ರಿಗೆ ಈ ಒಂದು ದೇ ಡಿಪೆಂಡ್ ಆನ್ ಇಟ್, ಈ ಒಂದು ವಸ್ತುಗಳು, ಈ ಒಂದು ಊಟ ಎಲ್ಲ ಅವ್ರಿಗೆ ಬೇಕಾಗಿದೆ. ಬೇರೆ ಭಗವಂತನಿಗೆ ಯಾವುದು ಬೇಕಾಗಿಲ್ಲ, ಹಿ ಡಸಂಟ್ ನೀಡ್ ಇಟ್. ಆ ದೃಷ್ಟಿಯಿಂದ ಆ ಭಗವಂತ ಅಭಿಜಾಕಶೀತಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಬರುತ್ತಲ್ಲ ಅಂತ ಅದನ್ನೇ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಬಂದು ಶುಭಂ ಪಿಬತ್ಯಸೋ ನಿತ್ಯಂ ನ ಅಶುಭಂ ಸ ಹರೇ ಪಿಬೇತ್. ಇದು ಭೋಜನ ಸಂದಿಯಲ್ಲಿ ಇದನ್ನ ಸಾಯಿಟ್ ಬಂದು ಭಗವಂತ ಶುಭಂ ಪಿಬತ್, ಇಲ್ಲಿ ಕುಡಿಯೋದಿಲ್ಲ, ಉಣ್ಣೋದಿಲ್ಲ, ಕುಡಿಯೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿ ಋತಂ ಪಿಬಂತ ಸೌನ್, ಅಲ್ಲಿ ಭಗವಂತ ಅಪಾನ ಮಾಡ್ತಾನ, ಊಟ ಮಾಡ್ತಾನಂತಲ್ಲ, ಅದು ಬರತ್ತಲ್ಲ, ಅಲ್ಲಿ ವಿರುದ್ಧವಾಗಿ ಬರತ್ತಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಹೇಳ್ತಾರೆ ಏನನ್ನ ಕುಡಿತಾನೆ, ಏನನ್ನ ತಕೊಳ್ತಾನಂದ್ರೆ ಅಲ್ಲಿ ಬರುತ್ತೆ ಋತಂ ಪಿಬಂತಂ ಅಂತ, ಅಥವಾ ಶುಭಂ ಪಿಬಂತಿ ಅಂದ್ರೆ ಶುಭವನ್ನ ತಕೊಳ್ತಾನಂತಾರೆ. ಅಲ್ಲಿ ಶುಭ ಅಂದ್ರೆ ಏನು ಅಂದ್ರೆ ಶುಭ ಏನಾಗತ್ತೆ, ನಾವು ಮಾಡೋ ಎಲ್ಲ ಪದಾರ್ಥ ಏನೇ ತಕೊಳ್ಳಿ, ಜಡ ಪದಾರ್ಥಗಳು ಎಲ್ಲ ನಾಶ ಆಗುವಂಥದ್ದು, ಅದು ಹೇಗೆ ಶುಭ ಅಂತ ಅದಕ್ಕೆ ಕರಿಯಲ್ಲ. ಅಲ್ಲಿ ಇದು ಅಂತ ತನ್ನದೇ ಆದ ರೂಪಗಳಿರುತ್ತೆ. ಆ ತನ್ನದೇ ಆದ ರೂಪವನ್ನ ಭಗವಂತ ತಗೊಳ್ತಾನೆ. ಅದಕ್ಕೆ ಶುಭಂ ಪಿಬಂತ್ಯ ಸೌ ಅಂತ ಇದೆ, ಅದನ್ನ ಅವನು ಕುಡಿತಾನೆ ಅಂತ ಹೇಳಿ. ನ ಅಶುಭಂ ಸಹರೇ ಪಿಬತ್, ಅವನು ಯಾವತ್ತು ಅಶುಭ, ಅಶುಭವಾದದ್ದು ಏನು, ಯಾವ್ಯಾವುದು ಜಡವಸ್ತುಗಳು, ಯಾವ್ಯಾವುದು ನಶ್ವರವೋ, ಯಾವ್ಯಾವುದಲ್ಲಿ ಯಾವ್ಯಾವುದಲ್ಲಿ ದೋಷ ಉಳ್ಳದೋ ಎಲ್ಲವೂ ಅಶುಭ ಆಗತ್ತೆ, ಅದನ್ನ ಹರಿ ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ ಅಂತ ಹೀಗೆ ಹೇಳ್ತಾರೆ. ಹೀಗೆ ಸದುಪಾಸನೆ ಅಂತ, ಅದಕ್ಕೆ ಸದುಪಾಸನೆ ಮಾಡುವವರಿಗೆ ಸರ್ವಾಸು ನೆಲೆಯ ನಾರಾಯಣನ ಸದುಪಾಸನೆಯ ಗೈವರು ಜೀವನ್ ಮುಕ್ತರೆನಿಸುವರು. ಹೀಗೆ ದೇವರನ್ನ ಚಿಂತನೆ ಮಾಡಬೇಕು ನಾವು ಮಾಡುವಂತ ಈ ಕ್ರಿಯೆಗಳಲ್ಲಿ ಅಂತ ಹೇಳೋದಲ್ಲಿ ಕೃಷ್ಣಾರ್ಪಣಮಸ್ತು.